ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ ಹಾಡುಗಳು, ನಂತರ ದೇವರ ವಾಕ್ಯವನ್ನು ಮೂಲಕರಾದ ನಾನು ನಿಮ್ಮ ಸಹೋದರಿ ವಿಜಯವಾಣಿ,
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ bibleprogram@gmail.com.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಬಾಬಿಲೋನು ಮಹಾ ಜಾರಸ್ತ್ರೀ. ಪ್ರಿಯ ಕೇಳುಗರೆ, ನಾವು ಕಳೆದ ಸಂಚಿಕೆಯಲ್ಲಿ ಬ್ಯಾಬಿಲೋನ್ ಯಾವ ರೀತಿಯಲ್ಲಿ ಬಿದ್ದು ಹೋಯಿತು, ಅದು ಯಾವ ರೀತಿಯಲ್ಲಿ ಈ ಲೋಕಕ್ಕೆ ತನ್ನ ಒಂದು ದ್ರಾಕ್ಷಾರಸವನ್ನು, ಮತ್ತು ಬರೆಸ್ತಕ್ಕಂಥ ದ್ರಾಕ್ಷಾರಸವನ್ನು ಈ ಲೋಕಕ್ಕೆ ನೀಡಿದಳು, ಅದು ಬ್ಯಾಬಿಲೋನ್ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅನ್ನುವಂಥ ಅನೇಕ ವಿಚಾರಗಳನ್ನು ಕಲಿತೆವು. ಇವತ್ತಿನ ದಿನದಲ್ಲೂ ನಾವು ಬ್ಯಾಬಿಲೋನ್ ಮಹಾಜಾರಸ್ತ್ರೀ ಎನ್ನುವಂತಹ ವಿಚಾರದ ಬಗ್ಗೆ ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಈ ಒಂದು ಸಂದೇಶವನ್ನು ನೋಡುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ನಿನ್ನ ಪಾದ ಸನ್ನಿಧಾನದಲ್ಲಿ ಮತ್ತೊಂದು ಆವರ್ತಿ ನಾವು ಬಂದಿದ್ದೇವೆ ಸ್ವಾಮಿ. ಈ ಕೊನೆಯ ಕಾಲದಲ್ಲಿ ಎಲ್ಲ ಜನಗಳನ್ನು ಮೋಸ ಮಾಡುವಂತಹ ತಪ್ಪಾದಂತಹ ಸಭೆ ಅದು ಮಹಾಜಾರಸ್ತ್ರೀ. ನೀನು ಸಾಂಕೇತಿಕವಾಗಿ ಬ್ಯಾಬಿಲೋನ್ ಎಂಬುದಾಗಿ ತಿಳಿಸಿದ್ದೀಯ ಸ್ವಾಮಿ. ಅದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಬೇಕಾದಂತ ಜ್ಞಾನವನ್ನು ಪರಲೋಕದಿಂದ ನೀ ಅನುಗ್ರಹಿಸಿಕೊಡು. ನಿನ್ನ ಸತ್ಯ ವಾಕ್ಯದ ಮುಖಾಂತರವಾಗಿ ಇದನ್ನು ಕೇಳುವಂತರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಕೇಳುಗರು ಇದನ್ನು ಅರಿತುಕೊಂಡು ಸ್ವಾಮಿ ಅನೇಕ ಸತ್ಯವಾಕ್ಯಗಳನ್ನು, ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರತಕ್ಕಂಥ ವಾಕ್ಯಗಳನ್ನು ಅರಿತುಕೊಂಡು ಅದರ ಮುಖಾಂತರವಾಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಎರಡನೇ ದೂತನ ಸಂದೇಶ, ಅದು ಬ್ಯಾಬಿಲೋನ್ ಬಿದ್ದಳು, ಅತಿ ಜಾರತ್ವ ಎಂಬ ದ್ರಾಕ್ಷರಸವನ್ನು ಸಕಲ ಜನರಿಗೂ ಕುಡಿಯುವಂತೆ ಮಾಡಿದಳು ಎಂಬುದಾಗಿ ತಿಳಿಸುತ್ತದೆ. ಪ್ರಿಯ ಕೇಳುಗರೆ, ಪ್ರಕಟಣೆ ಪುಸ್ತಕದಲ್ಲಿ ನಾವು ಎರಡು ರೀತಿಯ ಸ್ತ್ರೀಗಳನ್ನು ನೋಡಬಹುದು. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ಪರಿಶುದ್ಧ ಸಭೆಯನ್ನು ಸೂಚಿಸುವಂತಹ ಸೂರ್ಯನನ್ನು ಧರಿಸಿಕೊಂಡಿರತಕ್ಕಂತಹ ಸ್ತ್ರೀಯ ಬಗ್ಗೆ ತಿಳಿಸತಕ್ಕಂಥದ್ದಾಗಿದೆ. ಈ ಸ್ತ್ರೀ ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಸಹ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ದೇವರ ಮಾತುಗಳಿಗೆ ವಿಧೇಯರಾಗಿ ಅನೇಕ ಹಿಂಸೆಗಳು, ಕಷ್ಟಗಳು ಬಂದಾಗಲೂ ಆತನ ಸತ್ಯಕ್ಕೋಸ್ಕರ ನಿಂತಹ ಒಂದು ಸಭೆ, ಸತ್ಯ ಸಭೆ ಬಗ್ಗೆ ಮಾತನಾಡತಕ್ಕಂಥದ್ದಾಗಿದೆ. ಆದರೆ ಅದಕ್ಕೆ ವಿರುದ್ಧವಾಗಿರತಕ್ಕಂಥ ಮತ್ತೊಂದು ಸ್ತ್ರೀಯನ್ನು ನಾವು ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ನೋಡಬಹುದಾಗಿದೆ. ಹೇಗೆ? ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 8ನೇ ವಚನದಲ್ಲಿ ಎರಡನೇ ದೂತನ ಸಂದೇಶ, ಬ್ಯಾಬಿಲೋನ್ ಬಿದ್ದಳು, ಅವಳು ಅತಿ ಜಾರತ್ವೆಂಬ ದ್ರಾಕ್ಷರಸವನ್ನು ಸಕಲ ಜನಗಳಿಗೂ ಕುಡಿಯುವಂತೆ ಮಾಡಿದಳು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅದರ ಮುಂದುವರಿದ ಭಾಗವಾಗಿ ಈ ಬ್ಯಾಬಿಲೋನ್ ಯಾವುದು, ಅವಳು ಕುಡಿಸಿದಂತಹ ಆ ಜಾರತ್ವ, ಆ ಮತ್ತು ಬರೆಸ್ತಕ್ಕಂಥ ದ್ರಾಕ್ಷರಸ ಯಾವುದು ಎಂಬುದನ್ನು ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಹಾಗಾಗಿ ನಿಮ್ಮ ಸತ್ಯವೇದಗಳನ್ನು ದಾನಿಯೇಲನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯದ ಕರೆಗೆ ತಿರುಗಿಸಿ ಓದುವುದಾದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದಾನಿಯೇಲನ ಪುಸ್ತಕದಲ್ಲಿಯೂ ಸಹ ಈ ಒಂದು ಮೃಗದ ಬಗ್ಗೆ ಮಾತನಾಡತಕ್ಕಂಥದ್ದಾಗಿದೆ. ಆದರೆ ಇಲ್ಲಿ ಮೃಗದ ಮೇಲೆ ಸ್ತ್ರೀ ಕೂತಿರ್ತಕ್ಕಂತಹ ವಿಚಾರ ಒಂದು ವಿಚಿತ್ರವಾದ ರೀತಿಯಲ್ಲಿ ತೋರಿಸಲ್ಪಟ್ಟಿದೆ. ಅದನ್ನು ನಾವು ನಮ್ಮ ಸತ್ಯವೇದವನ್ನು ತೆಗೆದು ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಓದಬೇಕಾದರೆ ಅದರಲ್ಲಿ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತನಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸ್ಯವಾಗಿರುವ ಮಹಾಜಾರಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು, ಮತ್ತು ಭೂನಿವಾಸಿಗಳು ಅವಳ ಜಾರತ್ವವೆಂಬ ದ್ರಾಕ್ಷರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಇಲ್ಲೂ ಸಹ ನಾವು ನೋಡುವಂತಹ ವಿಚಾರವೇನೆಂದರೆ, ಅಲ್ಲೂ ಸಹ ಜಾರಸ್ತ್ರೀ ಎಂಬುದಾಗಿ, ಇಲ್ಲೂ ಸಹ ಜಾರಸ್ತ್ರೀ ಎಂಬುದಾಗಿಯೂ, ಅಲ್ಲೂ ಸಹ ಅವಳ ಜಾರತ್ವವೆಂಬ ದ್ರಾಕ್ಷರಸವನ್ನು ಸಕಲ ಜನರಿಗೂ ಕುಡಿಸಿದಳು ಎಂಬುದಾಗಿ, ಇಲ್ಲೂ ಸಹ ಜಾರತ್ವವೆಂಬ ದ್ರಾಕ್ಷರಸವನ್ನು ಕುಡಿದು ಭೂನಿವಾಸಿಗಳೆಲ್ಲರೂ ಸಹ ಮತ್ತರಾದರು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 8ನೇ ವಚನದಲ್ಲಿ ತಿಳಿಸಲ್ಪಡ್ತಕ್ಕಂಥ ಬ್ಯಾಬಿಲೋನ್ ಅಂತಕ್ಕಂಥ ಆ ಸ್ತ್ರೀ, ಮತ್ತೆ ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡ್ತಕ್ಕಂತಹ ಈ ಜಾರಸ್ತ್ರೀ, ಎರಡೂ ಸಹ ಒಂದೇ ವಿಚಾರದ ಬಗ್ಗೆ ಮಾತನಾಡತಕ್ಕಂಥದ್ದಾಗಿದೆ. ಅಂದರೆ ಒಂದೇ ಸಭೆಯ ಬಗ್ಗೆ ಮಾತನಾಡತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ ಅಲ್ಲಿ ಪರಿಶುದ್ಧ ಸಭೆ ಮಾತನಾಡ್ತಕ್ಕಂಥದ್ದಾಗಿದೆ ಅಂದರೆ ಆ ಸಭೆಯನ್ನು ಹಿಂಸಿಸುವಂತಹ ಘಟಸರ್ಪವನ್ನು ಹೋಲಿಸ್ತಕ್ಕಂತಹ ಮತ್ತೊಂದು ಸಭೆ ಅದು ಈ ಜಾರಸ್ತ್ರೀಯನ್ನು ಸೂಚಿಸುವಂತಹ ಸಭೆ. ಆ ಸಭೆ ಒಂದು ವಿಚಾರವನ್ನು ನಾವು ಕಲಿಯುವುದಾದರೆ ನೀವೇ ಅರ್ಥ ಮಾಡಿಕೊಳ್ಳಬಹುದು ಆ ಸಭೆ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಈ ಸಭೆ ತಪ್ಪಾದಂಥ ಸಭೆ, ಸಕಲ ಜನರಿಗೂ ಅತಿ ಜಾರತ್ವವೆಂಬ ದ್ರಾಕ್ಷರಸವನ್ನು ಕುಡಿಸುವಂತಹ ಆ ಒಂದು ಸಭೆ ಆತ್ಮಿಕ ಬ್ಯಾಬಿಲೋನನ್ನು ಸೂಚಿಸುವಂತಹ ವಿಚಾರ ಅದು ಬೇರೆ ಯಾವುದೂ ಅಲ್ಲ. ನಾವು ಸತ್ಯವೇದದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಅದಕ್ಕೆ ಹೋಲಿಕೆ ಮಾಡಿದಾಗ ಅದು ಕಥೋಲಿಕ ಮಾರ್ಗದ ಪೋಪ್ ಅನ್ನು ಸೂಚಿಸುವಂತಹ ಸಭೆಯಾಗಿದೆ, ಬೇರೆ ಯಾವುದೂ ಅಲ್ಲ. ಪ್ರಿಯ ಕೇಳುಗರೆ, ಮತ್ತೊಂದು ಸಾರಿ ನಾನು ನಿಮಗೆ ಹೇಳ್ತಕ್ಕಂಥ ವಿಚಾರವೇನೆಂದರೆ, ಕಥೋಲಿಕ ಸಭೆ ಎಂದು ಹೇಳುವಾಗ ನಾವು ಆ ಜನಗಳ ಬಗ್ಗೆ ಅಲ್ಲ, ಜನಗಳಲ್ಲಿ ದೇವರಿಗೆ ಮೆಚ್ಚುಗೆ ಆದಂಥ ಜನಗಳಿದ್ದಾರೆ, ಅವರಿಗೆ ತಿಳಿದಂಥ ಸತ್ಯದಲ್ಲಿ ಅವರಿದ್ದಾರೆ. ಆದರೆ ಸತ್ಯವೇದ ಖಂಡನೆ ಮಾಡುವಂಥ ವಿಚಾರವೇನೆಂದರೆ ಅವರ ವ್ಯವಸ್ಥೆಯ ಬಗ್ಗೆ, ಸತ್ಯವೇದಕ್ಕೆ ವಿರುದ್ಧವಾಗಿ ಅವರು ರೂಪಿಸಿಕೊಂಡಿರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ಸತ್ಯವೇದ ಮಾತನಾಡ್ತಕ್ಕಂಥದ್ದಾಗಿದೆ. ಅದರಿಂದ ಹೊರಬನ್ನಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ, ಆ ಸ್ತ್ರೀ ಬಹಳ ನೀರುಗಳ ಮೇಲೆ ಕುಳಿತಿದ್ದಳು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನೀರು ಸತ್ಯವೇದದಲ್ಲಿ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಇದೇ ಪ್ರಕಟಣೆ ಪುಸ್ತಕ 17:15 ನಾವು ನೋಡಬೇಕಾದರೆ ಅಲ್ಲಿ ದೂತನು ಈ ಒಂದು ವಿಚಾರದ ಬಗ್ಗೆ ವಿವರಣೆಯನ್ನು ಕೊಡಬೇಕಾದರೆ ಆ ಒಂದು ನೀರುಗಳು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಇಲ್ಲಿ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ಆ ಜಾರಸ್ತ್ರೀಯು ವಾಸಿಸುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಒಂದು ಕಥೋಲಿಕ ಸಭೆ ಇರತಕ್ಕಂತಹ ಒಂದು ಸ್ಥಳ, ಅತಿ ಜನಗಳು ಇರತಕ್ಕಂತಹ ಅನೇಕ ಜನಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಸಭೆ ಆಗಿದೆ. ಅನೇಕ ಜನಗಳ ಒಂದು ಆಧಾರದ ಮೇಲೆ ನಿಂತಿರತಕ್ಕಂತಹ ಒಂದು ಸಭೆ ಇದಾಗಿದೆ ಎಂಬುದನ್ನು ನಾವಿಲ್ಲಿ ನೋಡುವಂಥವರಾಗಿದ್ದೇವೆ. ಹಾಗಾಗಿ ನೀರು ಜನ ಸಮೂಹವನ್ನು ಸೂಚಿಸುತ್ತದೆ ಅಂದರೆ, ಅನೇಕ ದೇಶಗಳಲ್ಲಿ ಕ್ರಿಸ್ತನ ಸುವಾರ್ತೆಯು ಸಾರಲ್ಪಡುವಾಗ ಬ್ಯಾಬಿಲೋನ್ ಅನ್ನುವಂತಹ ಈ ಒಂದು ಸಭೆ ತನ್ನ ರಾಯಭಾರಿಗಳನ್ನು ಕಲಿಸಿ ಕೆಲಸವನ್ನು ಹಾಳು ಮಾಡಲು ಗೋಧಿಯ ಜೊತೆ ಕಳೆಯನ್ನು ಬಿತ್ತುತ್ತಾನೆ ಎನ್ನುವಂತಹ ಸಾಮ್ಯವನ್ನು ನಾವು ನೋಡಿದ್ದೇವೆಲ್ಲವ. ಅದೇ ರೀತಿಯಲ್ಲಿ ಮೃಗವು ರಾಜ್ಯಾಂಗದ ವಿಚಾರ ಕಾರ್ಯ ಮಾಡುವ ಹಾಗೆ ರಾಜ್ಯಗಳನ್ನು ಧಾರ್ಮಿಕವಾಗಿ ಹಾಳುತ್ತದೆ ಮತ್ತು ಅವುಗಳ ಮೇಲೆ ಅಧಿಕಾರವನ್ನು ಪಡೆದಿದೆ. ಇಲ್ಲಿ ನಾವು ನೋಡುವಂತಹ ಬಹಳ ಮುಖ್ಯವಾದಂಥ ವಿಚಾರವೇನೆಂದರೆ, ಹೇಗೆ ಈ ಒಂದು ಸಭೆ ಅನೇಕ ಜನಗಳನ್ನು ಪ್ರಜೆಗಳನ್ನು ಭಾಷೆಯವರನ್ನು ತನ್ನ ಕೈಯಲ್ಲಿ ಹಾಕಿಕೊಂಡಿದೆ ಅಂದರೆ ರಾಜಕೀಯ ಮತ್ತು ಧಾರ್ಮಿಕವಾಗಿ. ಅದಕ್ಕೋಸ್ಕರವೇ ನಾವು ನೋಡುವಂತಹ ಒಂದು ಬಹಳ ಮುಖ್ಯವಾದಂತಹ ವಿಚಾರವೇನೆಂದರೆ ಇಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ಆ ಸ್ತ್ರೀ ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದಳು. ಏನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದಳು ಅಂದರೆ, ಮೃಗ ಅಂತಕ್ಕಂಥದ್ದು ದಾನಿಯೇಲನ ಪುಸ್ತಕದಲ್ಲಿ ನಾವು ನೋಡಬೇಕಾದರೆ ಅದು ಒಂದು ರಾಜಕೀಯ ವ್ಯವಸ್ಥೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆದರೆ ಸ್ತ್ರೀ ಅಂತಕ್ಕಂಥದ್ದು ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ನಾವು ನೋಡುವಂತಹ ವಿಚಾರವೇನೆಂದರೆ, ಸಭೆ ಮೃಗ ಅಂತಕ್ಕಂಥ ರಾಜಕೀಯ ಜೊತೆ ಒಂದಾಗಿದೆ. ಪೊಲಿಟಿಕಲ್ ಆ್ಯಂಡ್ ರಿಲಿಜಿಯಸ್ ಎರಡೂ ಸಹ ಒಟ್ಟಾಗಿ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಯಾವಾಗಲೂ ಸಹ ಸಭೆ ಮತ್ತು ರಾಜಕೀಯ ಒಂದಾಗಿರಬಾರದು. ಅಲ್ಲಿ ಸಮಸ್ಯೆಗಳು ಬರತಕ್ಕಂಥದ್ದಾಗಿದೆ, ಅಲ್ಲಿ ಹಿಂಸೆಗಳು ಬರತಕ್ಕಂಥದ್ದಾಗಿದೆ. ಆದರೆ ಈ ಸಭೆ ರಾಜಕೀಯವಾಗಿ ಹೊಂದಾಣಿಕೆ ಮಾಡಿಕೊಂಡು ಅನೇಕ ಜನರನ್ನು ಹಿಂಸೆ ಪಡಿಸ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕುದುರಕ್ಕೆ ಸವಾರನು ಇರುವ ಹಾಗೆ ಆ ಸವಾರನು ಆ ಕುದುರೆಯನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಕಡಿವಾಣವನ್ನು ಹಾಕ್ತಕ್ಕಂಥವನಾಗಿದ್ದಾನೆ. ತನ್ನ ಕಡೆಗೆ ಯಾವ ರೀತಿಯಲ್ಲಿ ಬೇಕೋ ಆ ಕಡೆಗೆ ತಿರುಗಿಸಲು ಕಡಿವಾಣ ಹಾಕ್ತಕ್ಕಂಥನಾಗಿದ್ದಾನೆ. ಸಭೆಯೂ ಸಹ ಇಲ್ಲಿ ರಕ್ತವರ್ಣದ ಮೃಗದ ಮೇಲೆ ಕೂತಿತ್ತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ರಾಜಕೀಯ ಅಧಿಕಾರವು ಆಕೆಯನ್ನು ಎತ್ತಿ ಹಿಡಿದಿರುವುದರಿಂದ ಕೂತಿಕೊಂಡಿರುವ ಪ್ರಾಣಿಯನ್ನು ತಾನು ಇಷ್ಟ ಬಂದ ಹಾಗೆ, ಅಂದರೆ ಆ ಮೃಗ ಅಂತಕ್ಕಂಥ ರಾಜಕೀಯವನ್ನ ಆಡಳಿತ ಮಾಡತಕ್ಕಂತಹ ರಾಜರುಗಳನ್ನ ಇದು ತಾನು ನಡೆಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರಗೇ ಭೂರಾಜರುಗಳು ಇವಳ ಜೊತೆಯಲ್ಲಿ ಜಾರತ್ವ ಮಾಡಿದರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಈ ಸಭೆ ಅನೇಕ ರಾಜರುಗಳನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡು ಆಡಳಿತ ಮಾಡತಕ್ಕಂಥದ್ದಾಗಿದೆ ಎನ್ನುವಂಥದ್ದನ್ನ ಇದು ಎತ್ತಿ ತೋರಿಸ್ತಕ್ಕಂಥದ್ದಾಗಿದೆ. ಹಾಗೆ ಈ ಒಂದು ಸಭೆ ತನಗೆ ಮನ ಇಚ್ಛೆ ಬಂದಂತೆ ಈ ಭೃಗ ಅಂತಕ್ಕಂಥ ರಾಜಕೀಯ ನಾಯಕರುಗಳನ್ನ ನಡೆಸ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ. ವಿಶೇಷವಾಗಿ ಈ ಕೊನೆಯ ಕಾಲದಲ್ಲಿ ಅದು ಯಾವ ಯಾವ ರೀತಿಯಲ್ಲಿ ತನ್ನ ಕೆಲಸಗಳನ್ನ ಮಾಡ್ತಕ್ಕಂಥದ್ದಾಗಿದೆ ಎಂಬುದನ್ನ ನಾವು ನಮ್ಮ ಕಣ್ಣ ಮುಂದೆ ನೋಡಬಹುದು. ಪ್ರಿಯ ಕೇಳುಗರೆ, ಇದು ಚಿನ್ನ ಮತ್ತು ಆಭರಣಗಳಿಂದ ತನ್ನನ್ನ ಅಲಂಕಾರ ಮಾಡಿಕೊಂಡಿರತಕ್ಕಂತಹ ಒಂದು ಸಭೆ ಎಂಬುದನ್ನ ತಿಳಿಸ್ತಕ್ಕಂಥದ್ದಾಗಿದೆ. ಚಿನ್ನ ಅಮೂಲ್ಯದಿಂದಲೂ ವಸ್ತ್ರಗಳಿಂದಲೂ ಅಲಂಕಾರದಿಂದಲೂ ತನ್ನನ್ನು ಸಿಂಗರಿಸಿಕೊಂಡಿದ್ದಾಳೆ. ಈ ಸಭೆ ಅವರ ಪೂಜೆ ವೇದಿಕೆ ಮತ್ತು ಅವರು ಹಾಕಿಕೊಳ್ಳುವಂತಹ ಅಂಗಿ ಎಲ್ಲವೂ ಸಹ ಒಂದು ಆಭರಣಮಯವಂದ ಕೂಡಿರತಕ್ಕಂಥದ್ದಾಗಿದೆ. ಕತ್ತಲೆ ಯುಗದಲ್ಲಿ ಅಥವಾ ಮಧ್ಯಯುಗದ ಕಾಲದಲ್ಲಿ ಈ ಪೋಪ್ ಮಾರ್ಗದ ಕಥೋಲಿಕ ಸಭೆಯ ಈ ಎಲ್ಲಾ ಮುತ್ತು ರತ್ನಗಳಿಂದ ಸಿಂಗರಿಸಿಕೊಂಡಿರತಕ್ಕಂತಹ ರೀತಿಯಲ್ಲಿ ಇದ್ದಂತಹ ಒಂದು ಸಭೆಯನ್ನು ನೋಡಿದಂತಹ ಅನೇಕ ಪ್ರೊಟೆಸ್ಟೆಂಟ್ ಸಭಿಕರು ಇದನ್ನೆಲ್ಲ ಎತ್ತಿ ತೋರಿಸಲಿಕ್ಕೆ ಶುರು ಮಾಡಿದರು. ಬ್ಯಾಬಿಲೋನ್ ಮಹಾಜಾರಸ್ತ್ರೀ ಅದು ಪೋಪ್ ಮಾರ್ಗವನ್ನು ಸೂಚಿಸತಕ್ಕಂಥದ್ದಾಗಿದೆ ಅಂತ. ಅನಂತರ ಇವರು ಒಂದೊಂದೇ ಆಗಿ ಎಲ್ಲ ಅಲಂಕಾರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಲು ಬಂದರು. ಮತ್ತೆ ನಾವು ನೋಡುವಂಥದ್ದು ಆಗಿನ ಕಾಲದಲ್ಲಿ ಪೋಪ್ ಮೂರು ಅಂತಸ್ತಿ ಇರತಕ್ಕಂತಹ ಕಿರೀಟವನ್ನ ಅನೇಕ ವಜ್ರ ಆಭರಣಗಳಿಂದ ಇರತಕ್ಕಂತಹ ಕಿರೀಟವನ್ನ ಧರಿಸಿಕೊಂಡಿರ್ತಕ್ಕಂಥವನಾಗಿದ್ನು. ಯಾವಾಗ ಈ ಪ್ರೊಟೆಸ್ಟೆಂಟ್ ರಿಫಾರ್ಮೇಷನ್ ಅಂತಂದ್ರೆ ಈ ಸುಧಾರಕರುಗಳು ಎದ್ದು ಬಂದು ಇದು ಯಾರನ್ನ ಸೂಚಿಸ್ತಕ್ಕಂಥದ್ದಾಗಿದೆ, ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ಬರೆದಿರತಕ್ಕಂಥದ್ದು ಇದು ಪೋಪ್ ಮಾರ್ಗದ ಕಥೋಲಿಕ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂದು ಹೇಳುವಾಗ ಅವರಿಗೆ ಅರಿವಾಯಿತು. ಅವರು ತಮ್ಮನ್ನ ತಾವು ಇದನ್ನೆಲ್ಲದರಿಂದ ಹೊರಬರಲು ಅವರು ಪ್ರಯತ್ನಿಸಿದರು. ಆದರೆ ಇವತ್ತಿಗೂ ಸಹ ನಾವು ನೋಡುವಂತೆಯವರಾಗಿದ್ದೇವೆ. ಸ್ವಲ್ಪ ಹೊರಬಂದಿರಬಹುದು, ಆದರೆ ಇನ್ನೂ ಸಹ ಅವರಲ್ಲಿ ಹಳೆಯ ವಿಚಾರಗಳಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಇನ್ನು ಈ ಸ್ತ್ರೀಯ ಕೈಯಲ್ಲಿ ಏನಿದೆ ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಚಿನ್ನದ ಪಾತ್ರೆ ಅಥವಾ ಚಿನ್ನದ ಬಟ್ಟಲು, ಇಂಗ್ಲಿಷ್ ಸತ್ಯವೇದದಲ್ಲಿ ಗೋಲ್ಡನ್ ಕಪ್ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಸತ್ಯವೇದದಲ್ಲಿ ಎರಡು ರೀತಿಯ ಪಾತ್ರೆ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಿದೆ, ದೇವರ ಪಾತ್ರೆ, ಇನ್ನೊಂದು ಬ್ಯಾಬಿಲೋನಿನ ಪಾತ್ರೆ. ಈ ಎರಡು ಒಂದು ಕಪ್ಪುಗಳ ವಿಚಾರವಾಗಿ ಎರಡು ಪಾತ್ರೆ ವಿಚಾರವಾಗಿ ನಾವು ನೋಡಬೇಕಾದ್ರೆ ದೇವರ ಪಾತ್ರೆ ಒಂದು ಕಡೆ ಇದೆ, ಮತ್ತೊಂದು ಕಡೆ ಬ್ಯಾಬಿಲೋನ್ ಪಾತ್ರೆ ಅಥವಾ ರೋಮ್ ಪಾತ್ರೆ ಎಂಬುದಾಗಿ ನಾವು ಹೇಳಬಹುದಾಗಿದೆ. ದೇವರ ಪಾತ್ರೆ ವಿಚಾರವಾಗಿ ನಾವು ಮಾತನಾಡಬೇಕಾದ್ರೆ ದಾವಿದ ತನ್ನ ಕೀರ್ತನೆಯಲ್ಲಿ 116ನೇ ಕೀರ್ತನೆ 13ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುವಂತೆವನಾಗಿದ್ದಾನೆ. ಏನು ಹೇಳ್ತಕ್ಕಂತನಾಗಿದ್ದಾನೆ ಅಂದರೆ, ನಾನು ರಕ್ಷಣೆ ಪಾತ್ರವನ್ನ ತೆಗೆದುಕೊಂಡು ಕರ್ತನ ಹೆಸರನ್ನ ಕರೆಯುವೆನು ಎಂಬುದಾಗಿ ತಿಳಿಸ್ತಕ್ಕಂಥನಾಗಿದ್ದಾನೆ. ಅಂದರೆ ದೇವರ ಪಾತ್ರೆ ನಮ್ಮನ್ನು ಎಲ್ಲಿಗೆ ನಡೆಸ್ತಕ್ಕಂಥದ್ದಾಗಿದೆ, ದೇವರ ಪಾತ್ರೆ ನಮ್ಮನ್ನ ರಕ್ಷಣೆಯ ಮಾರ್ಗಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದಾವಿದ ಹೇಳುವಂತವನಾಗಿದ್ದಾನೆ, ನಾನು ರಕ್ಷಣೆ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ಹೆಸರನ್ನ ಕರೆಯುವೆನು. ಅಂದರೆ ದೇವರ ಪಾತ್ರೆ, ದೇವರ ವಿಚಾರಗಳು ನಮ್ಮನ್ನ ಪರಲೋಕ ರಾಜ್ಯಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಕ್ರಿಸ್ತನೇ ನಮ್ಮ ರಕ್ಷಕನು, ನಮ್ಮ ಸ್ವಂತ ಬಲದಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ. ಆದರೆ ಮತ್ತೊಂದು ಪಾತ್ರೆ, ಈ ಸ್ತ್ರೀ ಪಾತ್ರೆ, ಈ ಸ್ತ್ರೀ ಹಿಡಿದುಕೊಂಡಿರತಕ್ಕಂಥ ಪಾತ್ರೆ ಏನನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದ್ರೆ ಸ್ವರಕ್ಷಣೆಯ ಪಾತ್ರೆ ಆಗಿದೆ. ಯಾಕೆಂದ್ರೆ ಆ ಪಾತ್ರೆಯಲ್ಲಿ ಏನಿದೆ, ಆ ಪಾತ್ರೆಯಲ್ಲಿ ಏನಿದೆ ಎಂಬುದನ್ನ ನಾವು ದೇವರ ವಾಕ್ಯದಲ್ಲಿ ಓದುವುದಾದರೆ 4ನೇ ವಚನದಲ್ಲಿ ನಾವು ಓದುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲಿತ್ತು, ಅದು ಅಸಹ್ಯವಾದವುಗಳಿಂದ ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವಳ ಜಾರತ್ವ ಅಸಹ್ಯವಾದವುಗಳಿಂದಲೂ ಅಶುದ್ಧವಾದವುಗಳಿಂದಲೂ ತುಂಬಿತ್ತು. ನಿಜವಾದ ಬ್ಯಾಬಿಲೋನ್ ಏಕೆ ಬಿದ್ದು ಹೋಯಿತು? ಆ ಬೆಲ್ಶಾಚರ್ಚನ ಕಾಲದಲ್ಲಿ ಈ ಒಂದು ನಿಜವಾದ ಬ್ಯಾಬಿಲೋನ್ ಯಾಕೆ ಬಿದ್ದು ಹೋಯಿತು ಅಂದರೆ ಆ ಒಂದು ಪಾನ ಪಾತ್ರೆ ಪರಿಶುದ್ಧವಾಗಿರ್ತಕ್ಕಂಥದ್ದು. ಆದರೆ ಅವನು ತನ್ನ ಪತ್ನಿ ಉಪಪತ್ನಿಗಳೊಂದಿಗೆ ದೇವರ ಪಾತ್ರೆಯಲ್ಲಿ ಮತ್ತು ಬರೆಸ್ತಕ್ಕಂಥ ಪಾನವನ್ನ ಮಾಡಿದನು. ಇದು ಒಂದು ಅಸಹ್ಯವಾದಂಥ ಕಾರ್ಯವಾಗಿತ್ತು. ಇನ್ನು ಕ್ಯಾಥೋಲಿಕ ಸಭೆ, ಪೋಪ್ ಮಾರ್ಗದ ಈ ಒಂದು ಸಭೆ ಒಂದು ಜಾರಸ್ತ್ರೀಗೆ ಹೋಲಿಕೆಯಾಗಿದೆ. ಇದು ಸಹ ಏನ್ ಮಾಡ್ತು ಅಂತಂದ್ರೆ ಪರಿಶುದ್ಧವಾದಂತಹ ದೇವರ ಆಜ್ಞೆಗಳನ್ನ ಧಿಕ್ಕರಿಸಿತು. ಪರಿಶುದ್ಧವಾದಂತಹ ದೇವರ ವಾಕ್ಯಕ್ಕೆ ತನ್ನ ವಾಕ್ಯಗಳನ್ನ ಸೇರಿಸಿ ಇದು ಅಸಹ್ಯವಾದಂತಹ ಕಾರ್ಯಗಳನ್ನ ಮಾಡಿತು, ದೇವ ದೂಷಣೆ ಕಾರ್ಯಗಳನ್ನ ಮಾಡಿತು. ಇನ್ನು ಮುಂದೆ ಹೋಗಿ ನಾವು ನೋಡಬೇಕಾದರೆ ಈ ಒಂದು ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ, ಅದರಲ್ಲೂ ವಿಶೇಷವಾಗಿ ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಈ ಒಬ್ಬ ಜಾರ ಸ್ತ್ರೀ ಅದು ಹೋಲಿಕೆ ಮಾಡಿದೆ. ಯಾರಿಗೆ ಹೋಲಿಕೆ ಮಾಡಿದೆ ಅಂದರೆ ಬ್ಯಾಬಿಲೋನಿಗೆ ಹೋಲಿಕೆ ಮಾಡಿದೆ. ಅದು ಕೊನೆಯ ಕಾಲದಲ್ಲಿ ಬರತಕ್ಕಂತಹ ಆ ಕತ್ತೋಲಿಕ ಸಭೆಗೆ ಅದು ಹೋಲಿಕೆ ಮಾಡಿದೆ. ಇನ್ನು ಮುಂದೆ ಹೋಗಿ ನಾವು ಅನೇಕ ವಿಚಾರಗಳನ್ನ ಕಲಿಯಬೇಕಾದರೆ ಈ ಕತ್ತೋಲಿಕ ಸಭೆ ಒಂದು ಚಿತ್ರವನ್ನ ಇಟ್ಟುಕೊಂಡಿದೆ. ಆ ಒಂದು ಚಿತ್ರದ ಫೋಟೋದಲ್ಲಿ ನಾವು ನೋಡಬೇಕಾದರೆ ಅವರು ಹಾಕಿಕೊಂಡಿರ್ತಕ್ಕಂತಹ ಆ ಒಂದು ಫೋಟೋದಲ್ಲಿ ನಾವು ನೋಡ್ತಕ್ಕಂಥ ವಿಚಾರವೇನೆಂದರೆ ಅದು ಮರಿಯಳ ಪುತ್ರ ಎಂಬುದಾಗಿ ಅವರು ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ಅದು ನಿಜವಾಗಿಯೂ ಸಹ ಎಲ್ಲಿಂದ ಬಂದಿದೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಅದು ರೋಮ್ ತಾಯಿ. ರೋಮ್ ತಾಯಿಯನ್ನ ಇವರು ಕ್ರಿಸ್ತನ ತಾಯಿ ಮರಿಯಳು ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಅವರು ಇಟ್ಟುಕೊಂಡಿರ್ತಕ್ಕಂತಹ ಆ ಒಂದು ಛಾಯಾಚಿತ್ರ ಫೋಟೋದಲ್ಲಿ ಒಂದು ಕೈಯಲ್ಲಿ ಸಿಲುಬೆ, ಮತ್ತೊಂದು ಕೈಯಲ್ಲಿ ಪಾತ್ರೆಯನ್ನ ಹಿಡಿದುಕೊಂಡಿರ್ತಕ್ಕಂತಹ ಆ ಒಂದು ರೋಮ್ ತಾಯಿ, ಅದನ್ನ ಇವರು ಮರಿಯಳು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದ್ರೆ ಇದು ಏನನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಅಂದ್ರೆ ಆ ಪಾತ್ರೆ ಹಿಡಿದುಕೊಂಡಿರ್ತಕ್ಕಂತಹ ಆ ಒಂದು ಸ್ತ್ರೀ ಹೇಳ್ತಕ್ಕಂತಹ ವಿಚಾರವೇನೆಂದರೆ, ಅದರ ಅರ್ಥವೇನೆಂದರೆ ಇಡೀ ಪ್ರಪಂಚವೇ ನಮ್ಮದು, ನಾನು ಇಡೀ ಪ್ರಪಂಚವನ್ನೇ ಆಡಳಿತ ಮಾಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ತಿಳಿಸ್ತಕ್ಕಂಥರಾಗಿದ್ದಾರೆ. ಅಂದರೆ ಅವ್ರು ಹೇಳ್ತಕ್ಕಂಥದ್ದೇನಂತಂದ್ರೆ ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದು ಪ್ರಕಟಣೆ ಪುಸ್ತಕ 17:1 ವಚನದಲ್ಲಿ ಬಹಳ ನೀರುಗಳ ಮೇಲೆ ಕೂತಿರುವ ಜಾರಸ್ತ್ರಿ ನೀನು ನೋಡಿದ್ದೀಯಲ್ಲ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದ್ರೆ ಇಡೀ ಜನ ಸಮೂಹವು ನನ್ನ ಕೈಯಲ್ಲಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ಏನೇ ಹೇಳ್ತಕ್ಕಂಥದ್ದಾಗಿದೆ 5ನೇ ವಚನದಲ್ಲಿ ಅಂದ್ರೆ ಮರ್ಮ ಬ್ಯಾಬಿಲೋನ್, ಮರ್ಮವಾಗಿದೆ ಇದು, ಭೂಮಿಯಲ್ಲಿರುವ ಜಾರಸ್ತ್ರೀಗಳಿಗೂ ಅಸಹ್ಯವಾದವಳು ತಾಯಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗಳೇ, ಇದರಲ್ಲಿ ನಾವು ಗಮನಿಸತಕ್ಕಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ 16ನೇ ಶತಮಾನದಲ್ಲಿ ಪ್ರೊಟೆಸ್ಟೆಂಟ್ ಸಭೆಗಳು ಸತ್ಯವೇದದ ಮೇಲೆ ಆಧಾರಗೊಂಡು ಮಾರ್ಟಿನ್ ಲೂಥರ್ ಹೇಳಿದರು ಬೈಬಲ್ ಅಂಡ್ ಬೈಬಲ್ ಅಲೋನ್ ಎಂಬುದಾಗಿ ಹೇಳಿದರು, ಸತ್ಯವೇದ ಸತ್ಯವೇದ ಮಾತ್ರ ಎಂಬುದಾಗಿ ಹೇಳಿದರು. ಆದರೆ ಇವತ್ತು ಪ್ರೊಟೆಸ್ಟೆಂಟ್ ಸಭೆಗಳು ಯಾರನ್ನ ಹಿಂಬಾಲಿಸತಕ್ಕಂಥದ್ದಾಗಿದೆ ಅಂದರೆ ಈ ತಾಯಿಯನ್ನ ಹಿಂಬಾಲಿಸುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನೀವು ಒಂದು ವೇಳೆ ಪ್ರೊಟೆಸ್ಟೆಂಟ್ ಸಭೆಯವರಾಗಿರಬಹುದು. ಯಾಕೆ ನಾನು ಇದನ್ನು ಹೇಳ್ತಕ್ಕಂಥವನಾಗಿದ್ದೇನೆ ಅಂದರೆ ಕ್ರಿಸ್ಮಸ್ ಇರಬಹುದು, ಕಪ್ಪು ದಿನ ಇರಬಹುದು, ಅಥವಾ ಸತ್ತವರ ಆತ್ಮದ ಸ್ಥಿತಿಗತಿಯ ಬಗ್ಗೆ ಇರಬಹುದು, ಇವೆಲ್ಲವೂ ಸಹ ಇವತ್ತು ಪ್ರೊಟೆಸ್ಟೆಂಟ್ ಸಭೆಯವರು ನಾವು ಸತ್ಯವೇದ ಸತ್ಯವೇದ ಮಾತ್ರ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ಬ್ಯಾಬಿಲೋನ್ ಅಂತಕ್ಕಂತಹ ಕತ್ತೋಲಿಕ ಸಭೆಯ ಮಾರ್ಗ ಏನು ಹಾಕಿಕೊಟ್ಟಿದೆ ಅದನ್ನ ಹಿಂಬಾಲಿಸುವಂತಿದಾಗಿದೆ. ಅದಕ್ಕೋಸ್ಕರವೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇವಳು ಹೇಳ್ತಕ್ಕಂಥವರಾಗಿದ್ದಾರೆ ಅಸಹ್ಯವಾದವಳಿಗೆ ತಾಯಿ ಎಂಬುದಾಗಿ ಹೇಳಬೇಕಾದ್ರೆ ತಾಯಿಗೆ ನಿಜವಾಗಿಯೂ ಸಹ ಮಕ್ಕಳಿರಬೇಕು. ಆ ಮಕ್ಕಳು ಯಾರೆಂದರೆ ಈ ತಾಯಿಯನ್ನ ಹಿಂಬಾಲಿಸುವಂಥವರು. ಈ ತಾಯಿಯನ್ನ ಹಿಂಬಾಲಿಸುವಂಥವರು ಯಾರೆಂದರೆ ಬಿದ್ದು ಹೋಗಿರ್ತಕ್ಕಂಥ ಪ್ರೊಟೆಸ್ಟೆಂಟ್ ಸಭೆಗಳನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಹಣೆ ಮೇಲೆ ಅವಳು ಬರೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಅಂದರೆ ಹಳೆಯ ಕಾಲದಲ್ಲಿ ಜಾರ ಸ್ತ್ರೀ ಹಣೆ ಮೇಲೆ ಅವರ ಹೆಸರನ್ನ ಬರೆದುಕೊಳ್ಳುತ್ತಿದ್ದರು. ಅದೇ ರೀತಿಯಾಗಿ ಈ ಮರ್ಮ ಬಾಬಿಯಲ್ ಸಹ ಸೈತಾನನನ್ನ ಸೂಚಿಸುವಂತಹ ಒಂದು ಜಾರಸ್ತ್ರೀ ಆಗಿದ್ದು ಅವಳು ಸಹ ಅದೇ ರೀತಿ ತತ್ವವನ್ನ ಅನುಸರಿಸುವಂತವರಾಗಿದ್ದಾರೆ. 6ನೇ ಶತಮಾನದಲ್ಲಿ ಇದನ್ನೆಲ್ಲವೂ ಸಹ ಅವರು ಉಪಯೋಗಿಸುತ್ತಿದ್ದರು. ಆದರೆ ಈ ಒಂದು ವಿಚಾರವನ್ನ ಮನಗಂಡಂತಹ ಜೂಲಿಯಸ್ 3 ಅಂತಕ್ಕಂತಹ ಪೋಪ್ ಈ ಬರಹವನ್ನ ಅವನು ತೆಗೆದುಹಾಕ್ತಕ್ಕಂಥವನಾಗಿದ್ದಾನೆ. ಇಲ್ಲಿ ಆ ಜಾರಸ್ತ್ರೀ ಹೆಸರು ಮಾತ್ರ ಮರ್ಮ, ಅವಳ ಗುಣವು ಸಹ ಮರ್ಮ. ಅದಕ್ಕೋಸ್ಕರ ಒಬ್ಬರು ಹೇಳ್ತಕ್ಕಂಥವರಾಗಿದ್ದಾರೆ ಯಾವ ರೀತಿಯಲ್ಲಿ ಮರ್ಮ ಅಂತಂದ್ರೆ ಈ ಒಂದು ಸಭೆ ಗೋಶಿಂಬೆ ರೀತಿಯಲ್ಲಿ, ಗೋಶಿಂಬೆ ಬಿಸಿಲಿಗೆ ಒಂದು ರೀತಿಯಾದಂತಹ ಕಲರ್ ಅನ್ನ ತೋರಿಸ್ತಕ್ಕಂಥದ್ದಾಗಿದೆ, ನೆರಳಿಗೆ ಒಂದು ರೀತಿಯ ಕಲರ್ ಅನ್ನ ತೋರಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಈ ಒಂದು ಮೃಗ, ಈ ಒಂದು ಬ್ಯಾಬಿಲೋನ್, ಈ ಒಂದು ಪೋಪ್ನ ಒಂದು ಗುಣ ಯಾವ ರೀತಿಯಲ್ಲಿ ಇದೆ ಅಂದರೆ ಅದು ಹೊರಗಡೆಗೆ ಶಾಂತಿಯ ದೂತನಂತೆಯೂ ಒಳಗಡೆ ತನ್ನ ಆಡಳಿತ ವಾದಂತ ರಾಜ್ಯ ನೀತಿಯನ್ನ ಈ ಲೋಕಕ್ಕೆ ತರಲು ಗುಪ್ತವಾದಂತ ಕಾರ್ಯವನ್ನ ಮಾಡ್ತಕ್ಕಂಥದ್ದಾಗಿದೆ ಎಂಬುದನ್ನ ನಾವು ಮರೆಯುವಾಗಿಲ್ಲ. ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ರೋಮ್ ಕತ್ತೋಲಿಕ ಸಭೆ ತನ್ನ ತಾಯಿ ಸಭೆ ಎಂಬುದಾಗಿ ಕರೆದುಕೊಂಡಿದೆ ಎಂಬುದಾಗಿ ಕತ್ತೋಲಿಕ ನಂಬಿಕೆ 253ನೇ ಪುಟದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಪವಿತ್ರ ಕತ್ತೋಲಿಕ್ ಅಪೋಸ್ತಲರ ರೋಮ್ ಸಭೆಯು ಎಲ್ಲಾ ಸಭೆಗಳಿಗೂ ಮುಖ್ಯಸ್ಥಳು, ತಾಯಿ ಎಂಬುದಾಗಿ ಅವರು ಹೇಳುವಂತವರಾಗಿದ್ದಾರೆ. ಅಸಹ್ಯವಾದವಳಿಗೆ ತಾಯಿ ಎಂದರೆ ಹಳೆಯ ಬಾಬಿಲೋನಿನಲ್ಲಿ ಹೇಗೆ ವಿಗ್ರಹದಿಂದ ಕೂಡಿದ ಸೈತಾನನ ತಪ್ಪುಗಳು ಅನೇಕ ರೀತಿಯಲ್ಲಿತ್ತು, ಆ ಕಾರ್ಯವನ್ನ ಇದು ಸಹ ಮಾಡತಕ್ಕಂಥದ್ದಾಗಿದೆ. ಇನ್ನೂ ಸಹ ನಾವು ಮುಂದೆ ಹೋಗಿ ನೋಡಬೇಕಾದ್ರೆ ಬಹಳ ಬಹಳ ಮುಖ್ಯವಾಗಿದ್ದಂತ ವಿಚಾರವೇನೆಂದರೆ, ಪ್ರಕಟಣೆ ಪುಸ್ತಕ 17:6 ವಚನದಲ್ಲಿ ತಿಳಿಸುತ್ತದೆ, ಪರಿಶುದ್ಧ ರಕ್ತವನ್ನ ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟವರು ಹತರಾದವರ ರಕ್ತವನ್ನ ಕುಡಿದು ಮತ್ತರಳಿದರು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಯಾವಾಗ ಕಥೋಲಿಕ ಸಭೆ ಪರಿಶುದ್ಧ ಯೇಸುವಿಗಾಗಿ ರಕ್ತ ಸಾಕ್ಷಿಗಳಾಗಿ ನಾಶವಾದಂತವರನ್ನ ಹಿಂಸೆ ಪಡಿಸಿತು ಯಾವಾಗ ಎಂಬುದಾಗಿ ನಾವು ನೋಡಬೇಕಾದ್ರೆ ಇದೇ ವಿಚಾರವನ್ನ ದಾನಿಯೇಲನ ಪುಸ್ತಕ 7:25 ವಚನ ಮಾತನಾಡತಕ್ಕಂಥದ್ದಾಗಿದೆ. 1260 ವರ್ಷಗಳ ಕಾಲ ಕಥೋಲಿಕ ಸಭೆ ಮಿಲಿಯನ್ ಗಿಂತಲೂ ಹೆಚ್ಚಾದ ಜನಗಳನ್ನ ನಾಶ ಮಾಡಿತು. ಅನೇಕ ಧಾರ್ಮಿಕ ಸುಧಾರಕರು ಅಂದರೆ ಜಾನಸ್, ಜೆರಬೋಮ್, ವಿಲಿಯಂ ಟೆಂಡೆಲ್, ವಿಕ್ಲಿಪ್ ಮುಂತಾದ ಅನೇಕ ಜನರನ್ನ ನಾಶ ಮಾಡಿತು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಈ ಒಂದು ಕಾಲಘಟ್ಟ 538 1798 ವರೆಗೆ ಅನೇಕರನ್ನ ನಾಶ ಮಾಡಿ ಇದು ಮರಣಕರ ಗಾಯವನ್ನ ಹೊಂದಿತ್ತು. ಅದಕ್ಕೋಸ್ಕರವೇ ದೇವರು ಪ್ರಕಟಣೆ ಪುಸ್ತಕ 18 ತಿಳಿಸತಕ್ಕಂಥರಾಗಿದ್ದೇವೆ, ಬಾಬಿಲೋನ್ ಅಂತಕ್ಕಂತಹ ಅತಿ ಜಾರತ್ವ ಎಂಬ ದ್ರಾಕ್ಷರಸವನ್ನು ಕುಡಿಸಿ ಅಸಹ್ಯವಾದವಳಿಗೆ ತಾಯಿ ಅವಳನ್ನು ಬಿಟ್ಟು ಬನ್ನಿ ಎಂಬುದಾಗಿ ಕರೆಯತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಇವತ್ತು ಆ ಒಂದು ಬಾಬಿಲೋನ್ ಅಂತಕ್ಕಂಥ ತಪ್ಪಾದ ವ್ಯವಸ್ಥೆಯಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿರಬಹುದು, ಆದರೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ಅವಳನ್ನು ಬಿಟ್ಟು ಬನ್ನಿ ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ನೀವು ಹೌದು ನಾನು ಬಿಟ್ಟು ಬರ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ನೀವು ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಹೌದು ದೇವ, ಪ್ರಕಟಣೆ ಪುಸ್ತಕ 17 ಆ ಒಂದು ಜಾರಸ್ತ್ರೀ ಯಾರೆಂಬುದಾಗಿ ನಮಗೆ ತೋರಿಸಿಕೊಟ್ಟಿದ್ದೇನ, ಅವಳು ಮಾಡಿರ್ತಕ್ಕಂಥ ಕೆಲಸ ಏನೆಂಬುದಾಗಿ ನಮಗೆ ತೋರಿಸಿಕೊಟ್ಟಿದ್ದೇನ, ಹೌದು ಸ್ವಾಮಿ, ಅದನ್ನು ಬಿಟ್ಟು ಹೊರಬರಲು ಈ ದಿನದಲ್ಲಿ ಅನೇಕ ಜನರು ಸ್ವಾಮಿ ಪ್ರಯತ್ನಿಸ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ತೀರ್ಮಾನ ಮಾಡ್ತಕ್ಕಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅವರು ಸತ್ಯವಾಕ್ಯಗಳನ್ನು ಹರಿತುಕೊಂಡು ಸತ್ಯದ ಕಡೆಗೆ ಬಂದು ಸತ್ಯ ಎಲ್ಲಾ ರೀತಿಯಲ್ಲೂ ಬಿಡುಗಡೆಯನ್ನು ಒಂದು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗ ಅವರನ್ನು ಆಶೀರ್ವಹಿಸುವ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆಯ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.